ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ತೋರಾದ ಪರಿಶೋಧನೆಯನ್ನು ನಾವು ಮುಂದುವರಿಸೋಣ. ನಿಮಗೆ ಗೊತ್ತಿರುವ ಹಾಗೆ ತೋರಾವು ಪ್ರವಾದಿಗಳ ಬರವಣಿಗೆಯ ಮೊದಲ ಭಾಗವಾಗಿದ್ದು 5 ವಿಭಾಗಗಳನ್ನು ಅಥವಾ ಪುಸ್ತಕಗಳನ್ನು ಒಳಗೊಂಡಿದೆ. ಆದಿಕಾಂಡ ಎಂದು ಕರೆಯಲ್ಪಡುವ ಮೊದಲ ಪುಸ್ತಕದಲ್ಲಿ ಪಾಪವು ಲೋಕಕ್ಕೆ ಹೇಗೆ ಪ್ರವೇಶಿಸಿತು ಮತ್ತು ಇದು ತನ್ನೊಂದಿಗೆ ವೇದನೆ, ಮರಣ ಮತ್ತು ದಂಡನೆಯನ್ನು ಹೇಗೆ ತಂದೀತೆಂಬುದನ್ನು ನಾವು ಕಲಿತುಕೊಂಡೆವು. ಹೇಗೂ ಪಾಪದ ದಂಡನೆಯಾಗಿರುವ ನಿತ್ಯವಾದ ನರಕದ ಬೆಂಕಿಯಿಂದ ಆದಾಮನನ್ನು ಮತ್ತು ಅವನ ಸಂತಾನದವರನ್ನು ರಕ್ಷಿಸುವುದಕ್ಕೆ ದೇವರು ಹೇಗೆ ಒಂದು ಯೋಜನೆಯನ್ನು ಸಂಕಲ್ಪಿಸಿದನೆಂಬುದನ್ನು ಸಹ ನಾವು ನೋಡಿಕೊಂಡೆವು. ಪಾಪಿಗಳಾಗಿ ಮರಣ ಹೊಂದುವುದಕ್ಕೆ ಒಬ್ಬ ವಿಮೋಚಕನನ್ನು ಕಳುಹಿಸುವ ವಾಗ್ದಾನವನ್ನು ದೇವರು ಹೇಗೆ ಮಾಡಿದನು ಮತ್ತು ಇದರಿಂದ ಆತನು ತನ್ನ ಸ್ವಂತ ನೀತಿಯನ್ನು ಹೊಂದಾಣಿಕೆ ಮಾಡಿಕೊಳ್ಳದೆ ಅವರ ಪಾಪಗಳನ್ನು ದೇವರು ಹೇಗೆ ಕ್ಷಮಿಸಿದನೆಂಬುದನ್ನು ನಾವು ಕಲಿತುಕೊಂಡೆವು. ಈ ಲೋಕಕ್ಕೆ ಪ್ರವಾದಿಗಳು ಮತ್ತು ಕೊನೆಯಲ್ಲಿ ಲೋಕದ ವಿಮೋಚಕನೂ ಬರುವಂತಹ ಒಂದು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಗೆ ವಾಗ್ದಾನ ಮಾಡಿದನೆಂಬುದನ್ನು ಸಹ ಆದಿಕಾಂಡ ಪುಸ್ತಕವು ನಮಗೆ ಕಲಿಸಿತು. ವಿಮೋಚನಾಕಾಂಡ ಎಂಬ ತೋರಾದ 2 ಪುಸ್ತಕದಲ್ಲಿ ದೇವರು ತನ್ನ ಪ್ರವಾದಿಯಾದ ಮೋಶೆಯ ಮುಖಾಂತರ ಅಬ್ರಹಾಮನ ಸಂತಾನದವರಾದ ಇಸ್ರಾಯೇಲರನ್ನು ಐಗುಪ್ತ ದೇಶದಲ್ಲಿನ ದಾಸತ್ವದ ಅವರ ಬಂಧನಗಳಿಂದ ಅವರನ್ನು ಹೇಗೆ ಬಿಡುಗಡೆ ಮಾಡಿದನೆಂಬುದನ್ನು ನಾವು ನೋಡಿದೆವು. ದೇವರು ಇಸ್ರಾಯೇಲ್ ಜನಾಂಗದವರನ್ನು ಐಗುಪ್ತದಿಂದ ಹೊರಗೆ ತಂದು ಮರುಭೂಮಿಯೊಳಗೆ ನಡೆಸಿ ಸಿನಾಯಿ ಪರ್ವತದ ಬಳಿಗೆ ತಂದು ಅಲ್ಲಿ ಅವರಿಗೆ 10 ಆಜ್ಞೆಗಳನ್ನು ಕೊಟ್ಟು ತಾನು ಅವರ ಪಾಪಗಳನ್ನು ಕ್ಷಮಿಸುವಂತಹ ರಕ್ತಯಜ್ಞದ ರೀತಿಯ ಕುರಿತು ಅವರಿಗೆ ಕಲಿಸಿದನು. ಕೊನೆಯ ಪಾಠದಲ್ಲಿ ದೇವರು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ಶಕ್ತನಾಗುವಂತೆ ತನಗಾಗಿ ಒಂದು ಸುಂದರವಾದ ಮತ್ತು ಆಶ್ಚರ್ಯಕರವಾದ ದೇವದರ್ಶನದ ಗುಡಾರವನ್ನು ಕಟ್ಟುವಂತೆ ಮೋಶೆಗೂ ಮತ್ತು ಇಸ್ರಾಯೇಲರಿಗೂ ಆಜ್ಞಾಪಿಸಿದನು. ಒಂದು ಸಲ ಎಲ್ಲವೂ ಸಿದ್ದವಾದ ನಂತರ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು. ಯಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ದೇವರು ಅವರೊಂದಿಗೆ ಒಂದು ಅದ್ಭುತವಾದ ಸಂಬಂಧವನ್ನು ಹೊಂದಿಕೊಳ್ಳಲು ಹೇಗೆ ಇಷ್ಟಪಟ್ಟಿದ್ದಾನೆಂಬುದನ್ನು ಇಸ್ರಾಯೇಲರಿಗೆ ತೋರಿಸಿದ್ದನು. ಆದರೆ ದೇವದರ್ಶನ ಗುಡಾರದ ಯಜ್ಞವೇದಿಯ ಮೇಲೆ ಸಮರ್ಪಿಸಿದ ಯಜ್ಞದ ರಕ್ತದ ಮುಖಾಂತರವೇ ಹೊರತು ಯಾವನೂ ಆತನ ಸಮೀಪಕ್ಕೆ ಬರುವಂತಿರಲಿಲ್ಲ. ಅದರ ಪ್ರಾಣಿ ಯಜ್ಞಗಳೊಂದಿಗೆ ದೇವದರ್ಶನದ ಗುಡಾರವು ಪರಲೋಕದಿಂದ ಬಂದು ಭೂಲೋಕದಲ್ಲಿ ವಾಸಿಸಿ ಪಾಪವನ್ನು ನಿವಾರಣೆ ಮಾಡುವುದಕ್ಕೆ ಒಂದು ಯಜ್ಞದ ಹಾಗೆ ತನ್ನ ರಕ್ತವನ್ನು ಸುರಿಸುವಂತಹ ವಿಮೋಚಕನ ಕೇವಲ ಒಂದು ನಿದರ್ಶನಗಳು ಮತ್ತು ಛಾಯೆಗಳಾಗಿವೆ. ಯಾಜಕ ಕಾಂಡ ಎಂದು ಕರೆಯಲ್ಪಡುವ ತೋರಾದ 3 ವಿಭಾಗದಲ್ಲಿ ಪಾಪವನ್ನು ಮುಚ್ಚುವಂತಹ ಯಜ್ಞಗಳನ್ನು ಇಸ್ರಾಯೇಲರು ದೇವರಿಗೆ ಹೇಗೆ ಸಮರ್ಪಿಸಿದನೆಂಬುದನ್ನು ವಿವರಿಸುವಂತಹ ನಿಯಮಗಳನ್ನು ಬರೆಯುವಂತೆ ದೇವರು ಮೋಶೆಯನ್ನು ಪ್ರೇರೇಪಿಸಿದನು. ಈ ಪುಸ್ತಕವು ತುಂಬಾ ಅಗಾಧವಾಗಿದ್ದು ಇದು ಒಳಗೊಂಡಿರುವುದನ್ನೆಲ್ಲ ಗಮನಿಸುವುದಕ್ಕೆ ನಮಗೆ ಸಮಯವಿಲ್ಲ. ಒಂದು ವೇಳೆ ನೀವು ನಿಮಗಾಗಿ ಇದನ್ನು ಅಧ್ಯಯನ ಮಾಡಿದರೆ ಸುಮಾರು 200 ಸಲ ಕಾಣಿಸಿಕೊಂಡಿರುವ 2 ಶಬ್ದಗಳನ್ನು ನೀವು ಗಮನಿಸಲೇಬೇಕು. ಈ 2 ಶಬ್ದಗಳು ಇಡೀ ಪುಸ್ತಕದ ಸಂದೇಶವನ್ನು ಸಂಕ್ಷಿಪ್ತಗೊಳಿಸುತ್ತವೆ. ಈ 2 ಪ್ರಾಮುಖ್ಯವಾದ ಶಬ್ದಗಳು ಯಾವುದೆಂದರೆ ಪರಿಶುದ್ಧ ಮತ್ತು ರಕ್ತ. ಈ 2 ಶಬ್ದಗಳು ಈ ಪುಸ್ತಕದಲ್ಲಿ ಯಾಕೆ ಪದೇ ಪದೇ ಕಾಣಿಸಿಕೊಂಡಿವೆ? ಯಾಕೆಂದರೆ ಒಬ್ಬ ವ್ಯಕ್ತಿ ಎಂದಿಗೂ ಗಟ್ಟಿಯಾಗಿ ಹಿಡಿದುಕೊಳ್ಳುವ ಒಂದು ಹೆಚ್ಚು ಪ್ರಾಮುಖ್ಯವಾದ ಸಂದೇಶವೆಂದರೆ ಅದು ದೇವರು ಪರಿಶುದ್ಧನು ಮತ್ತು ರಕ್ತಧಾರೆಯಿಲ್ಲದೆ ಪಾಪ ಪರಿಹಾರವಿಲ್ಲ. ಒಬ್ಬ ಅಶುದ್ಧ ಪಾಪಿಯು ಪಾಪದ ಕಲೆಯೊಂದಿಗೆ ಶುದ್ಧನೂ ಮತ್ತು ಪವಿತ್ರನೂ ಆಗಿರುವ ದೇವರ ಸಮೀಪಕ್ಕೆ ಹೇಗೆ ಬರುತ್ತಾನೆ ಎಂಬುದನ್ನು ಇಸ್ರಾಯೇಲರಿಗೆ ತೋರಾದ 3 ಪುಸ್ತಕದ ಮೌಲ್ಯವು ಕಲಿಸಿಕೊಡುತ್ತದೆ. ಒಂದು ಯಜ್ಞದ ರಕ್ತದ ಹೊರತಾಗಿ, ಅಂದರೆ ಈ ಲೋಕಕ್ಕೆ ಬಂದು ಪಾಪಿಗಳಾಗಿ ಸತ್ತು ಅವರ ಪಾಪದ ಸಾಲವನ್ನು ಸಂದಾಯ ಮಾಡಲಿರುವ ಪರಿಶುದ್ಧ ವಿಮೋಚಕನ ಮುನ್ಸೂಚನೆಯಾಗಿರುವ ಒಂದು ಯಜ್ಞದ ರಕ್ತದ ಹೊರತಾಗಿ ಆತನ ಸಮೀಪಕ್ಕೆ ಯಾವನೂ ಬರಲಾಗುವುದಿಲ್ಲ ಎನ್ನುವುದನ್ನು ದೇವರು ಸ್ಪಷ್ಟವಾಗಿ ತೋರಿಸಿದ್ದಾನೆ. ಈ ದಿನ ಉಳಿದಿರುವ ಸಮಯದಲ್ಲಿ ಮೋಶೆಯ ತೋರಾದ 4 ವಿಭಾಗವಾಗಿರುವ ಅರಣ್ಯಕಾಂಡ ಎಂಬ ಪುಸ್ತಕದೊಳಕ್ಕೆ ಈಗ ಹಾದು ಹೋಗೋಣ. ನಾವು ಈ ಪುಸ್ತಕದಲ್ಲಿ ಇಸ್ರಾಯೇಲ್ಯರು ಸೀನಾಯಿ ಪರ್ವತದ ತಳದಲ್ಲಿ ಒಂದು ವರ್ಷದವರೆಗೆ ಹೇಗೆ ಜೀವಿಸಿದರು ಎಂಬುದನ್ನು ನಾವು ಓದುತ್ತೇವೆ. ಆ ವರ್ಷದಲ್ಲಿ ದೇವರು ಅವರಿಗೆ ಅನೇಕ ಸಂಗತಿಗಳನ್ನು ಕಲಿಸಿದನು ಮತ್ತು ಆ ದಿನ ನಾವು ಓದುತ್ತಿರುವ ಪುಸ್ತಕದಿಂದ ಪರಿಶುದ್ಧ ತೋರಾದ ಹೆಚ್ಚು ಸಂಗತಿಗಳನ್ನು ಬರೆಯುವುದಕ್ಕೆ ದೇವರು ಮೋಶೆಯನ್ನು ಪ್ರೇರೇಪಿಸಿದನು. ಹೇಗೂ ಇಸ್ರಾಯೇಲರು ಮರುಭೂಮಿಯಲ್ಲಿ ಎಂದೆಂದಿಗೂ ಇರಬೇಕೆಂಬುದು ದೇವರ ಉದ್ದೇಶವಾಗಿರಲಿಲ್ಲ. ಅದಕ್ಕಾಗಿಯೇ ಒಂದು ದಿನ ದೇವರು ಅವರಿಗೆ ಎದ್ದು ಹೊರಟು ತಾನು ಅವರಿಗೆ ವಾಗ್ದಾನ ಮಾಡಿದ್ದ ಸಮೃದ್ಧ ದೇಶವಾದ ಕಾನಾನ್ ದೇಶದ ಕಡೆಗೆ ಪ್ರಯಾಣವನ್ನು ಮುಂದುವರಿಸುವಂತೆ ಹೇಳಿದನು. ಆ ದಿನದಲ್ಲಿ ಅವರು ಸೀನಾಯಿ ಪ್ರದೇಶದಿಂದ ಹೊರಟಾಗ ದೇವದರ್ಶನದ ಗುಡಾರವನ್ನು ಆವರಿಸಿಕೊಂಡಿದ್ದ ದೇವರ ಮಹಿಮೆಯ ಮೇಘವು ಮೇಲಿದ್ದು ಅವರ ಮುಂದುಗಡೆಯಲ್ಲಿ ಚಲಿಸುವುದಕ್ಕೆ ಪ್ರಾರಂಭವಾಯಿತು. ಯಹೋವನು ತಾನೇ ಹಗಲಲ್ಲಿ ಮೇಘಸ್ತಂಭದಲ್ಲಿಯೂ ಮತ್ತು ರಾತ್ರಿಯಲ್ಲಿ ಅಗ್ನಿಸ್ತಂಭದಲ್ಲಿಯೂ ಅವರನ್ನು ಮುನ್ನಡೆಸಿದನು. ಹಾಗಾಗಿ ದೇವರು ಅಬ್ರಹಾಮನಿಗೂ ಮತ್ತು ಅವನ ಸಂತತಿಯವರಿಗೂ ಬಹಳ ಹಿಂದೆಯೇ ವಾಗ್ದಾನ ಮಾಡಿದ್ದ ಕಾನಾನ್ ದೇಶದ ಅಂಚನ್ನು ತಲುಪುವವರೆಗೂ ಇಸ್ರಾಯೇಲರು ಹಗಲಿನಲ್ಲಿ ಮೇಘಸ್ತಂಭವನ್ನು ಮತ್ತು ಇರುಳಿನಲ್ಲಿ ಅಗ್ನಿಸ್ತಂಭವನ್ನು ಹಿಂಬಾಲಿಸಿದರು. ದೇವರು ತನ್ನ ವಾಗ್ದಾನಗಳನ್ನು ಮರೆತಿರಲಿಲ್ಲ. ದೇವರ ನಂಬಿಗಸ್ತಿಕೆ ಮತ್ತು ಬಲದ ನಿಮಿತ್ತವಾಗಿ ಈ ದಿನ ನಾವು ಕರೆಯುವಂತಹ ಪ್ಯಾಲೆಸ್ತೈನ್ ಅಥವಾ ಇಸ್ರಾಯೇಲ್ ಎಂಬ ಕಾನಾನ್ ದೇಶದ ಅಂಚೆಗೆ ಇಸ್ರಾಯೇಲರು ಬಂದು ತಲುಪಿದರು. ಹೇಗೂ ಕಾನಾನ್ ದೇಶವು ನಿವಾಸಿಗಳಿಂದ ತುಂಬಿತು. ಕಾನಾನಿನ ಜನರು ಬಹಳವಾಗಿದ್ದರು ಮತ್ತು ಬಲಿಷ್ಠರಾಗಿದ್ದರು. ಹಾಗಾದರೆ ಇಸ್ರಾಯೇಲರು ಹೇಗೆ ಇದನ್ನು ವಶಪಡಿಸಿಕೊಂಡರು? ಕೇವಲ ಒಂದೇ ಮಾರ್ಗದಿಂದ. ದೇವರು ಅವರಿಗೆ ಆ ದೇಶವನ್ನು ಕೊಡುವುದಕ್ಕಿದ್ದನು. ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ದೇವರು ಅಬ್ರಹಾಮನಿಗೆ ಕಾನಾನ್ ದೇಶವನ್ನು ನಿನ್ನ ಸಂತಾನದವರಿಗೆ ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದನು. ಕಾನಾನಿನ ಜನರನ್ನು ನಿರ್ಮೂಲ ಮಾಡಿ ಅಬ್ರಹಾಮನ ಸಂತಾನದವರಿಗೆ ಅಂದರೆ ಇಸ್ರಾಯೇಲರಿಗೆ ಅದನ್ನು ಕೊಡುವುದಕ್ಕೆ ದೇವರು ಸಂಕಲ್ಪಿಸಿದನು. ಕಾನಾನ್ ದೇಶದ ಜನರ ಪಾಪಗಳು ತುಂಬಾ ದೊಡ್ಡದಾಗಿದ್ದವು ಎನ್ನುವುದನ್ನು ತಿಳಿದುಕೊಳ್ಳುವುದು ಮುಖ್ಯವಾದುದಾಗಿದೆ. ಅವರು ತಮ್ಮ ಮಕ್ಕಳನ್ನು ಸುಳ್ಳು ದೇವರುಗಳಿಗೆ ಯಜ್ಞ ಮಾಡುತ್ತಿದ್ದಾಗ್ಯೂ ಅಶ್ಲೀಲ ಅನೀತಿವಂತಿಕೆಗಳ ದೋಷಿಗಳಾಗಿದ್ದರು. ದೇವರು ಕಾನಾನ್ ದೇಶದ ಜನರ ವಿಷಯದಲ್ಲಿ ತುಂಬಾ ತಾಳ್ಮೆಯುಳ್ಳವನಾಗಿದ್ದನು. ಆದರೆ ಅವರು ತಮ್ಮ ಆಶೆಗಳಲ್ಲಿ ಮತ್ತು ಪಾಪದ ಮಾರ್ಗಗಳಲ್ಲಿ ಮುಂದುವರೆದರು. ಆದ ಕಾರಣ ದೇವರು ಅವರ ದೇಶವನ್ನು ಇಸ್ರಾಯೇಲ್ ಜನಾಂಗದವರಿಗೆ ಕೊಡುವುದಕ್ಕೆ ಉದ್ದೇಶಿಸಿದನು. ಹಾಗಾದರೆ ಈಗ ಇಸ್ರಾಯೇಲರು ಕಾನಾನ್ ದೇಶದ ಅಂಚಿಗೆ ಬಂದಾಗ ಏನು ಸಂಭವಿಸಿತೆಂಬುದನ್ನು ನೋಡುವುದಕ್ಕೆ ತೋರಾದ ನಾಲ್ಕನೆಯ ವಿಭಾಗದಲ್ಲಿರುವುದನ್ನು ಓದಿಕೊಳ್ಳೋಣ. ವಾಕ್ಯವು ಹೀಗೆ ಹೇಳುತ್ತದೆ: ಯಹೋವನು ಮೋಶೆಗೆ, ನಾನು ಇಸ್ರಾಯೇಲರಿಗೆ ಕೊಡುವ ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ನೀನು ಒಂದೊಂದು ಕುಲದಿಂದ ಒಬ್ಬೊಬ್ಬ ಮುಖ್ಯಸ್ಥನನ್ನು ಕಳುಹಿಸಬೇಕೆಂದು ಆಜ್ಞಾಪಿಸಿದನು. ಯಹೋವನ ಅಪ್ಪಣೆಯ ಮೇರೆಗೆ ಮೋಶೆ ಪಾರಾನ್ ಅರಣ್ಯದಿಂದ ಇಸ್ರಾಯೇಲರ ಮುಖ್ಯಸ್ಥರನ್ನು ಕಳುಹಿಸಿದನು. ಅವರು ಬೆಟ್ಟವನ್ನು ಹತ್ತಿ ಆ ದೇಶವನ್ನು ಸಂಚರಿಸಿ ನೋಡಿದರು. ಅರಣ್ಯಕಾಂಡ 13:1-3 ವಚನಗಳು ಹಾಗೂ 21 ವಚನ. ಅವರು 40 ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ಪಾರಾನ್ ಅರಣ್ಯದಲ್ಲಿದ್ದ ಮೋಶೆ ಆರೋನರ ಮತ್ತು ಇಸ್ರಾಯೇಲರ ಸರ್ವ ಸಮೂಹದವರ ಬಳಿಗೆ ಕಾದೇಶಿಗೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದನು. ಅವರು ಮೋಶೆಗೆ, ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು, ಅದು ಹಾಲು ಜೇನು ಹರಿಯುವ ದೇಶವೇ, ಅಲ್ಲಿಯ ಹಣ್ಣುಗಳು ಇಂಥವು, ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು, ಅವರಿರುವ ಪಟ್ಟಣಗಳು ದೊಡ್ಡವಾಗಿಯೂ ಕೋಟೆ ಕೊತ್ತಲುಗಳುಳ್ಳವಾಗಿಯೂ ಅವೆ, ಅದಲ್ಲದೆ ಅಲ್ಲಿ ಅನಾಕ್ಯರೆಂದು ಕರೆಯಲ್ಪಡುವ ಉನ್ನತರಾದ ಪುರುಷರನ್ನು ನೋಡಿದೆವು. ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಆದರೆ ಅವನ ಜೊತೆಯಲ್ಲಿ ಹೋದವರು, ಆ ಜನರು ನಮಗಿಂತ ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು. ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ, ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿಬಿಡುತ್ತದೆ, ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು, ಅಲ್ಲಿ ನೆಫೀಲಿಯರನ್ನು ಅಂದರೆ ನೆಫೀಲಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು, ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆಂದು ತಿಳಿದುಕೊಂಡೆವು, ಅವರಿಗೆ ನಾವು ಹಾಗೆಯೇ ತೋರಿದೆವು ಅಂದರು. ಅರಣ್ಯಕಾಂಡ 13 ಅಧ್ಯಾಯ 30 ಹಾಗೂ 33 ವಚನಗಳು. ಅದನ್ನು ಕೇಳಿ ಜನಸಮೂಹದವರೆಲ್ಲರೂ ಗುಲ್ಲು ಮಾಡಿ ಬಹಳ ಕೂಗಿಕೊಂಡರು. ಆ ರಾತ್ರಿಯೆಲ್ಲ ಜನರು ಅಳುತ್ತಿದ್ದರು. ಇಸ್ರಾಯೇಲರೆಲ್ಲರೂ ಮೋಶೆ ಆರೋನರ ವಿರೋಧವಾಗಿ ಗುಣಗುಟ್ಟಿ, ನಾವು ಐಗುಪ್ತ ದೇಶದಲ್ಲಿಯೇ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು, ಈ ಅರಣ್ಯದಲ್ಲಿಯಾದರೂ ಸತ್ತಿದ್ದರೆ ಮೇಲಾಗಿತ್ತು, ಯಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ, ನಮ್ಮ ಹೆಂಡರು ಮಕ್ಕಳು ಪರರ ಪಾಲಾಗುವರಲ್ಲ, ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದಲ್ಲವೇ ಎಂದು ಹೇಳಿಕೊಳ್ಳುತ್ತಾ ಒಬ್ಬರ ಸಂಗಡಲ್ಲೊಬ್ಬರು, ನಾವು ನಾಯಕನನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತಾಡಿಕೊಳ್ಳುತ್ತಿದ್ದರು. ಆಗ ಮೋಶೆ ಆರೋನರು ಇಸ್ರಾಯೇಲರ ಸರ್ವ ಸಮೂಹದವರ ಮುಂದೆ ಬೋರ್ಲಬಿದ್ದರು ಮತ್ತು ದೇಶವನ್ನು ಸಂಚರಿಸಿ ನೋಡಿದವರಲ್ಲಿದ್ದ ನೂನನ ಮಗನಾದ ಯೆಹೋಶುವನು, ಯೆಫುನ್ನೆಯ ಮಗನಾದ ಕಾಲೇಬನು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಇಸ್ರಾಯೇಲರ ಸರ್ವ ಸಮೂಹದವರಿಗೆ ಹೀಗಂದರು, ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದ್ದು, ಅದು ಹಾಲು ಜೇನು ಹರಿಯುವ ದೇಶ. ಯಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಹೀಗಿರುವುದರಿಂದ ಯಹೋವನಿಗೆ ತಿರುಗಿ ಬೀಳಬೇಡಿರಿ, ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ, ನಾವು ಅವರನ್ನು ನುಂಗಿ ಮುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು, ನಮ್ಮ ಕಡೆ ಯಹೋವನಿದ್ದಾನೆ, ಅವರಿಗೆ ಭಯಪಡಬೇಡಿರಿ ಅಂದರು. ಆದರೆ ಜನಸಮೂಹದವರೆಲ್ಲರೂ ಕೇಳಲಲ್ಲದೆ ಅವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಹೇಳಿಕೊಳ್ಳುತ್ತಿರಲಾಗಿ ಯಹೋವನ ತೇಜಸ್ಸು ದೇವದರ್ಶನದ ಗುಡಾರದಲ್ಲಿ ಹೊಳೆದು ಇಸ್ರಾಯೇಲರೆಲ್ಲರಿಗೂ ಕಾಣಿಸಿಕೊಂಡಿತು. ಯಹೋವನು ಮೋಶೆಗೆ, ಈ ಜನರು ಇನ್ನೂ ಎಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ್ಯ ಮಾಡುವರೋ, ನಾನು ನಡೆಸಿದ ಎಲ್ಲ ಮಹತ್ ಕಾರ್ಯಗಳನ್ನು ಇವರು ಪ್ರತ್ಯಕ್ಷವಾಗಿ ನೋಡಿದಾಗ್ಯೂ ಇನ್ನು ಎಷ್ಟು ದಿನ ನನ್ನನ್ನು ನಂಬದೇ ಇರುವರೋ. ಅರಣ್ಯಕಾಂಡ 14 ಅಧ್ಯಾಯ 10-11 ವಚನ. ಇಲ್ಲಿಗೆ ನಿಲ್ಲಿಸೋಣ. ಇಸ್ರಾಯೇಲರು ಹೇಗೆ ದೇವರನ್ನು ಉಲ್ಲಂಘಿಸಿ ನೋಯಿಸಿದರೆಂಬುದನ್ನು ನೀವು ಕೇಳಿಸಿಕೊಂಡೀರಾ? ಅವರ ಅಪನಂಬಿಕೆಯನ್ನು ನೀವು ಕಂಡೀರಾ? ದೇವರ ವಾಕ್ಯವನ್ನು ಗಮನಿಸದೆ ಹೋಗಿ ಅವರು ದೇವರಿಗೆ ಹೇಗೆ ದೋಷಿಗಳಾದರೆಂಬುದನ್ನು ನೀವು ಗಮನಿಸಿದಿರೋ? ಹೌದು, ಆ ದಿನದಂದು ಕಾನಾನ್ ದೇಶವನ್ನು ಅವರಿಗೆ ಕೊಡುತ್ತೇನೆಂಬ ದೇವರ ವಾಗ್ದಾನವನ್ನು ಅವರು ನಂಬದಿರುವ ಕಾರಣದಿಂದ ಅವರು ಬಹಳವಾಗಿ ಪಾಪ ಮಾಡಿದವರಾದರು. ದೇವರು ಅಬ್ರಹಾಮ, ಈಸಾಕ, ಯಾಕೋಬ, ಯೋಸೇಫ ಮತ್ತು ಮೋಶೆಗೆ ಮಾಡಿದ್ದ ವಾಗ್ದಾನವನ್ನು ಅವರು ನಂಬಲಿಲ್ಲ. ಪರಿಶುದ್ಧ ವಾಕ್ಯಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ದೇವರು ವಾಗ್ದಾನ ಮಾಡಿರುವುದನ್ನು ನಂಬದಿರುವ ಕಾರಣದಿಂದ, ನಿಜವಾಗಿಯೂ ದೇವರನ್ನು ಮತ್ತು ಪ್ರವಾದಿಗಳನ್ನು ನಂಬದಿದ್ದಾಗ್ಯೂ ನಾವು ದೇವರನ್ನು ಮತ್ತು ಪ್ರವಾದಿಗಳನ್ನು ನಂಬುತ್ತೇವೆ ಎಂದು ಈ ದಿನದಲ್ಲಿ ಹೇಳುವಂತಹ ಅನೇಕರು ಹಾಗೆ ಅವರಿದ್ದರು. ಅಪನಂಬಿಕೆಯು ದೇವರ ಮುಂದೆ ಭಯಂಕರವಾದ ಪಾಪವಾಗಿದೆ. ಈಗ ಕಥೆಯನ್ನು ಮುಂದುವರಿಸೋಣ. ಯಹೋವನು ಮೋಶೆ ಆರೋನರಿಗೆ, ನನಗೆ ವಿರೋಧವಾಗಿ ಗುಣಗುಟ್ಟುವ ಈ ದುಷ್ಟ ಸಮೂಹದವರನ್ನು ನಾನು ಎಷ್ಟು ದಿನ ಸಹಿಸಲಿ? ಇಸ್ರಾಯೇಲರು ನನಗೆ ವಿರೋಧವಾಗಿ ಗುಣಗುಟ್ಟುವ ಮಾತುಗಳು ನನಗೆ ಕೇಳಿಸಿದವು. ನೀನು ಅವರಿಗೆ ಹೀಗೆ ಹೇಳಬೇಕು, ಯಹೋವನು ಹೇಳುವುದೇನೆಂದರೆ, ನನ್ನ ಜೀವದಾಣೆ, ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ. ನಿಮ್ಮ ಶವಗಳು ಈ ಅರಣ್ಯದಲ್ಲಿಯೇ ಬೀಳುವವು. ನೀವು ನನಗೆ ವಿರೋಧವಾಗಿ ಗುಣಗುಟ್ಟಿದ್ದರಿಂದ ನಿಮ್ಮಲ್ಲಿ ಲೆಕ್ಕಿಸಲ್ಪಟ್ಟವರೆಲ್ಲರೂ, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಅರಣ್ಯದಲ್ಲೇ ಸಾಯುವರು. ಯೆಫುನ್ನೆಯ ಮಗನಾದ ಕಾಲೇಬ್ ಮತ್ತು ನೂನನ ಮಗನಾದ ಯೆಹೋಶುವ ಇವರಿಬ್ಬರೇ ಹೊರತು ನಿಮ್ಮಲ್ಲಿ ಯಾರೂ ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಸೇರುವುದಿಲ್ಲ. ಆದರೆ ಪರರ ಪಾಲಾಗುವರೆಂದು ನೀವು ಹೇಳಿದ ನಿಮ್ಮ ಚಿಕ್ಕ ಮಕ್ಕಳನ್ನು ಅಲ್ಲಿಗೆ ಸೇರಿಸುವೆನು. ನೀವು ಬೇಡವೆಂದು ಹೇಳಿದ ದೇಶವನ್ನು ಅವರು ಅನುಭೋಗಿಸುವರು. ನಿಮ್ಮೆಲ್ಲರ ಶವಗಳು ಆ ಅರಣ್ಯದಲ್ಲಿ ಬೀಳುವವು. ಇದು ಯಹೋವನೆಂಬ ನಾನೇ ಹೇಳಿದ ಮಾತು. ನನಗೆ ವಿರೋಧವಾಗಿ ಕೂಡಿಕೊಂಡಿರುವ ಈ ದುಷ್ಟ ಸಮೂಹದವರೆಲ್ಲರೂ ಈ ಮಾತಿನ ಮೇರೆಗೆ ಮಾಡಲೇ ಮಾಡುತ್ತೇನೆ, ಈ ಅರಣ್ಯದಲ್ಲಿಯೇ ಅವರೆಲ್ಲರೂ ಸಾಯಬೇಕು ಎಂದು ಹೇಳಿದನು. ಅರಣ್ಯಕಾಂಡ 14 ಅಧ್ಯಾಯ 26 ವಚನದಿಂದ 32 ಹಾಗೂ 34-35. ಆ ದೇಶವನ್ನು ಸಂಚರಿಸಿ ನೋಡೋದಕ್ಕೆ ಮೋಶೆಯಿಂದ ಕಳುಹಿಸಲ್ಪಟ್ಟು ಹಿಂದಿರುಗಿ ಬಂದು ಆ ದೇಶದ ವಿಷಯದಲ್ಲಿ ಅಶುಭ ಸಮಾಚಾರವನ್ನು ಹೇಳಿ ಸರ್ವ ಸಮೂಹದವರನ್ನು ಅವರಿಗೆ ವಿರೋಧವಾಗಿ ಗುಣಗುಟ್ಟುವಂತೆ ಮಾಡಿದ ಮನುಷ್ಯರು ಯಹೋವನ ಸನ್ನಿಧಿಯಲ್ಲಿ ವ್ಯಾಧಿಯಿಂದ ಸತ್ತರು. ಅವರಲ್ಲಿ ನೂನನ ಮಗನಾದ ಯೆಹೋಶುವನು ಎಫುನ್ನನ ಮಗನಾದ ಖಾಲೇಬನು ಉಳಿದರು. ಹೀಗೆ ಯಹೋವನು ತಮ್ಮನ್ನು ಫರೋಹನ ಕೈಯಿಂದ ಬಿಡುಗಡೆ ಮಾಡಿ ಕಾನಾನ್ ದೇಶದ ಅಂಚಿಗೆ ತಂದು ಮುಟ್ಟಿಸಿದಾಗ್ಯೂ ಸಹ ಇಸ್ರಾಯೇಲ್ಯರು ಕರ್ತನನ್ನು ಹೇಗೆ ತಿರಸ್ಕರಿಸಿದರೆಂಬುದನ್ನು ನಾವು ನೋಡುತ್ತೇವೆ. ಈ ಮಾತನ್ನು ನಂಬದೇ ಹೋದಂತ ಆ ಜನರಿಗೆ ದೇವರು ಏನು ಮಾಡಿದನು? ಅವರು ಅರಣ್ಯದಲ್ಲಿ ಸಾಯುವಂತ ದಂಡನೆಯನ್ನು ಕೊಟ್ಟನು. ಇಸ್ರಾಯೇಲ್ಯರ ಈ ತಲೆಮಾರಿನವರು ಕಾನಾನ್ ದೇಶವನ್ನು ಯಾಕೆ ಪ್ರವೇಶಿಸಲಿಲ್ಲ? ಯಾಕೆಂದರೆ ಅವರು ದೇವರ ಮಾತನ್ನು ನಂಬುವವರಾಗಿರಲಿಲ್ಲ. ಸ್ನೇಹಿತರೆ, ದೇವರ ಮಾತು ನಂಬುವುದನ್ನು ತಿರಸ್ಕರಿಸುವಂತದ್ದು ಒಂದು ಭಯಂಕರವಾದ ದುರಂತವಾಗಿದೆ. ತನ್ನನ್ನು ನಂಬುವುದಕ್ಕೆ ತಿರಸ್ಕರಿಸುವ ಪ್ರತಿಯೊಬ್ಬರನ್ನೂ ದೇವರು ಶಿಕ್ಷಿಸುತ್ತಾನೆ. ಯಾರಾದರೂ ದೇವರು ತನ್ನ ಪರಿಶುದ್ಧ ವಾಕ್ಯದಲ್ಲಿ ಹೇಳಿರುವುದನ್ನು ನಿರ್ಲಕ್ಷಿಸಿ ಅದನ್ನು ಉದಾಸೀನತೆಯೊಂದಿಗೆ ಪ್ರತಿವಾದಿಸಿದರೆ ಅಂಥವರು ದೇವರನ್ನು ಸುಳ್ಳುಗಾರನೆಂದು ಕರೆಯುತ್ತಾರೆ ಮತ್ತು ಆತನ ನಿತ್ಯ ರಾಜ್ಯದಲ್ಲಿ ಅವರಿಗೆ ಪಾಲಿರುವುದಿಲ್ಲ. ಅಪನಂಬಿಕೆಯಲ್ಲಿ ಯಾವನಾದರೂ ನಾಶವಾಗುವುದು ದೇವರ ಚಿತ್ತವಲ್ಲ. ತಾನು ಸ್ಥಾಪಿಸಿರುವ ರಕ್ಷಣೆಯ ಮಾರ್ಗದ ಕುರಿತಾದ ಶುಭ ಸಂದೇಶವನ್ನು ಎಲ್ಲರೂ ನಂಬಬೇಕೆಂದು ದೇವರು ಬಯಸುತ್ತಾನೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ತಾನೇ ಇದನ್ನು ತೀರ್ಮಾನಿಸಬೇಕು. ದೇವರ ವಾಕ್ಯವನ್ನು ನಂಬುವುದಕ್ಕೆ ತಿರಸ್ಕರಿಸುವವರೆಲ್ಲರೂ ನಾಶವಾಗುತ್ತಾರೆ. ಪ್ರವಾದಿಗಳ ಮೂಲಕ ದೇವರ ಪವಿತ್ರಾತ್ಮನಿಂದ ಬಂದಿರುವ ಈ ಎಚ್ಚರಿಕೆಯನ್ನು ಕೇಳಿಸಿಕೊಳ್ಳಿರಿ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳಬೇಡಿರಿ. ಸಹೋದರರೇ, ನೋಡಿಕೊಳ್ಳಿರಿ. ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಹಿಬ್ರಿಯ 3:7, 8 ಹಾಗೂ 12, ಕೀರ್ತನೆ 95:7-11. ಜೊತೆ ಕೇಳುಗರೆ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಮುಂದಿನ ಸಲ ದೇವರ ಚಿತ್ತವಾದರೆ ದೇವರನ್ನು ನಂಬುವುದಕ್ಕೆ ತಿರಸ್ಕರಿಸಿದವರೆಲ್ಲರೂ ದೇವರು ಹೇಳಿದ ಹಾಗೆ ಅರಣ್ಯದಲ್ಲಿ ಹೇಗೆ ನಾಶವಾದರೆಂಬುದನ್ನು ನಾವು ನೋಡಲಿದ್ದೇವೆ. ಪರಿಶುದ್ಧ ವಾಕ್ಯಗಳಲ್ಲಿರುವ ಈ ಎಚ್ಚರಿಕೆಯನ್ನು ನೀವು ಗಮನಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.